ಶಿವೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀತಲಂ ಬಲಿಪ್ರಯಾಪ ಮಿಥ್ಯಾ ಸಿದ್ಧಾಂತದುದ್ವಾಂತ ವಿದ್ವಾಂಸನ ಚಕ್ಷಃ ವ್ಯತೀತಾ ಕಥನಿರ್ಭಾಸರಾಮ್ನೋ ಹೃದಂಬರೇ ಕಲ್ಪಿತಕಲ್ಪೋಯಂ ಪ್ರತ್ಯತ್ಯಕೇಸರಿ ವ್ಯಾಸತೀರ್ಥ ಭೂಯಾದ್ ಅಸ್ಪಿಷ್ಟಾತ ಸಿದ್ಧಿಯೇ ತಪೋ ವಿದ್ಯಾವಿರಕ್ತಿಯಾದಿ ಸದ್ಭೋಗಾಕರಾಣ ವಾದಿರಾಜ ಗುರುನ್ವಂದೇ ಹೈತ್ರಿಯ ಪ್ರಾಶಯ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರ್ತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುವಾರಿ ಸಾಂತರವಯೇ ವೈಷ್ಣವೇಂದೇವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅಚಿಂದಯಾಳವೇ ಆಪಾದಮಣಿ ಪರ್ಯಂತಂ ಗುರುನಾಮಾಪ್ಯಂ ಸ್ಮರೇ ತೇನ ವಿಜ್ಞಾಃ ಪ್ರಶ್ಯಂತಿ ಸಿದ್ಧಿಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ವಿಷ್ಣುತೀರ್ಥರು ಅವರು ಸಂಕಲನ ಮಾಡಿರುವಂತಹ ಅಂದರೆ ಭಾಗವತ ಶ್ಲೋಕಗಳಿಂದ ಆಯ್ಕೆ ಮಾಡಿಕೊಂಡು ಆ ಶ್ಲೋಕಗಳನ್ನು ಕೆಲವು ಪ್ರಕರಣಗಳಾಗಿ ವಿಭಾಗ ಮಾಡಿ 30 ಪ್ರಕರಣಗಳಾಗಿ ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಕರಣ ಅದನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ಮೊದಲನೇ ಪ್ರಕರಣ ಭಾಗವತ ಅಗತಿ ಪ್ರಕರಣ ಇಲ್ಲ ಆಗ ಭಾಗವತಾಗತಿ ಪ್ರಕರಣ ಅಂತ, ಅಗತಿ ಪ್ರಕರಣ ಇಲ್ಲ ಆಗತಿ ಪ್ರಕರಣ ಅಂತ ಇರುವಂಥದ್ದು. ಗತಿ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಗತಿ ಅಂದ್ರೆ ಜ್ಞಾನ ಅಂತೇಳಿ, ಇಲ್ಲ ನ್ಯಾಯವಾದ ವಸ್ತು ತಿಳಿಯತಕ್ಕದ್ದು, ಇಲ್ಲ ಜ್ಞಾನ, ಇಲ್ಲ ಗತಿ ಅಂತ ಹೇಳಿದ್ರೆ ಆಶ್ರಯ, ಗತಿ ಅಂದ್ರೆ ಗಮ್ಯಸ್ಥಾನ, ಹೀಗೆ ಹಲವಾರು ಅರ್ಥಗಳಿವೆ. ಅಷ್ಟೇ ಅಲ್ಲದೆ ಇದನ್ನು ಬಿಡಿಸುವಾಗ ಕೂಡ ಭಾಗವತ ಅಗತಿ ಪ್ರಕರಣ ಇಲ್ಲ ಭಾಗವತ ಆಗತಿ ಪ್ರಕರಣ ಅಂತಲೂ ಬಿಡಿಸಬಹುದು. ಭಾಗವತ ಅಂದಾಗಲೂ ಭಗವತ್ ಸಂಬಂಧವಾದದ್ದು ಭಾಗವತ ಗ್ರಂಥ, ಅದು ಭಗವತ್ ಸಂಬಂಧವಾದದ್ದೇ, ಆದ್ರೆ ಈ ಗ್ರಂಥದ ಬಗ್ಗೆ ಇಲ್ಲ ಭಗವಂತನ ಬಗ್ಗೆ ಅಂತ ಎರಡು ರೀತಿಯಲ್ಲಿ ನೋಡಬಹುದು. ಇಷ್ಟೆಲ್ಲ ನೋಡಿದಾಗ ಅಲ್ಲಿ ಈ ಅಗತಿ ಅಂತ ಹೇಳಿದಾಗ ಗತಿ ಅನ್ನೋದಕ್ಕೆ ಜ್ಞಾನ ಅಂತ ಇಟ್ಟುಕೊಂಡ್ರೆ ಅಗತಿ ಜ್ಞಾನವಿಲ್ಲದ ಅಜ್ಞಾನ ಅಂತ ಅರ್ಥ ಬರುವಂತ ಸಂದರ್ಭ ಇದೆ. ಅಗತಿ ಅಜ್ಞಾನ ಹೇಗಾಗತ್ತೆ? ಇದು ಭಾಗವತ ಅಗತಿ ಪ್ರಕರಣ ಅಂದ್ರೆ ಇಲ್ಲ, ಅದು ಅಗತಿ ಅಂತ ಹೇಳಿದ್ರೆ ಜ್ಞಾನ ಅಂತ ಇಟ್ಟುಕೊಂಡಾಗ ಅದು ಅಗತಿ ಅಂದ್ರೆ ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ಯಾರಿಗೂ ಇರುವುದಿಲ್ಲ. ಅವನು ಅಗತಿ ಜ್ಞಾನ ಇಲ್ಲ ಜ್ಞೇಯ ತಿಳಿಯತಕ್ಕಂತಹ ವಸ್ತು, ಅವನು ಪೂರ್ಣ ತಿಳಿಯತಕ್ಕವನಲ್ಲ ಅನ್ನುವ ಅರ್ಥದಲ್ಲಿ ಅಗತಿ ಅಂತ ಹೇಳಬಹುದು. ಇಲ್ಲ ಆಗತಿ ಅಂತ ಹೇಳಿದ್ರೆ ಜ್ಞಾನದ ಬಗ್ಗೆ ಹೇಳಿದಾಗ ಆಗತಿ ಭಗವಂತನ ಪೂರ್ಣ ಜ್ಞಾನವನ್ನು ತಿಳಿಯುವುದು, ಇಲ್ಲ ಭಗವಂತನ ಬಗ್ಗೆ ಅವರವರು ಅವರವರ ಯೋಗ್ಯತೆಗೆ ತಕ್ಕಂತೆ ಆ ಸಮಂತಾಕ್ ಅಂತೇಳಿ ಎಲ್ಲ ಜೀವರಾಶಿಗಳು ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತನನ್ನು ತಿಳಿಯುತ್ತಾರೆ ಅಂತೇಳಿ ಭಗವಂತನಿಗೆ ಹೇಳಿದಾಗ ಅವನಿಗೆ ಆಗತಿ, ಅವನು ಸರ್ವಜ್ಞನಾಗಿದ್ದಾನೆ, ಎಲ್ಲರೂ ತಿಳಿದವನು, ಅವನ ಸರ್ವಜ್ಞತ್ವವನ್ನು ಹೇಳುವಂಥದ್ದು ಅಂತ ಹೇಳಿ ಆಗತಿ ಪ್ರಕರಣ ಅಂತೇಳಿ. ಇಲ್ಲ ಗತಿ ಅಂತ ಹೇಳಿದಾಗ ಆಶ್ರಯ ಅಂತ ಇಟ್ಟುಕೊಂಡ್ರೆ ಅಗತಿ ಆಶ್ರಯ ಭಗವಂತನೇ ಎಲ್ಲರಿಗೂ ಆಶ್ರಯನಾಗಿದ್ದಾನೆ. ಅಗತಿ ಅಂದ್ರೆ ಆಶ್ರಯವಲ್ಲದೆ ಇರುವುದು, ಆಶ್ರಯವಲ್ಲದೆ ಇರುವುದಂದ್ರೆ ಅವನನ್ನು ಬಿಟ್ಟು ಬೇರೆ ಆಶ್ರಯವಿಲ್ಲ. ಎಲ್ಲರಿಗೂ ಕೂಡ ಅನ್ಯಥಾ ಶರಣಾಸ್ತಿ ತ್ವಮೇವ ಶರಣ ಮಮ ಅಂತೇಳಿ ಭಗವಂತನೊಬ್ಬನೇ ಶರಣು, ಬೇರೆ ಯಾವುದು ಗತಿ ಇಲ್ಲ ಅಂತ. ಅಗತಿ ಅನ್ಯಗತಿ ಇಲ್ಲ ಅನ್ನುವ ರೀತಿಯಲ್ಲಿ ಬೇರೆ ಗತಿ ಇಲ್ಲ ಅಂದ್ರೆ ಅನ್ಯವಾದ ಬೇರೆ ಗತಿ ಇಲ್ಲ ಭಗವಂತನನ್ನು ಬಿಟ್ಟು ಅಂತೇಳಿ. ಇಲ್ಲ ಆಗತಿ ಸಮಂತ ಅವನೇ ಎಲ್ಲರಿಗೂ ಆಶ್ರಯ ಕೊಡುವವನು, ಸರ್ವಾಶ್ರಯ ಅನ್ನೋದು ಆ ಸಮಂತ ಅಂದ್ರೆ ಪೂರ್ಣ ಆಶ್ರಯ ಅವನಿಂದಲೇ ಸಿಗುತ್ತೆ, ಆದ್ರಿಂದ ಎಲ್ಲರಿಗೂ ಆಶ್ರಯದಾಯಕ ಅಂತೇಳಿ. ಇಲ್ಲ ಗತಿ ಆಶ್ರಯ ಅನ್ನೋದು ಅವನ ಬಗ್ಗೆ ಹೇಳುವ, ಅವನು ಅಗತಿ ಆಶ್ರಯ, ಅವನಿಗೆ ಯಾರ ಆಶ್ರಯವೂ ಬೇಡ, ಆಶ್ರಯ ಅವಶ್ಯಕತೆ ಇಲ್ಲದವನು, ಯಾರಿಗಾದ್ರೆ ಯಾರ ಆಶ್ರಯವೂ ಬೇಡವೋ ಅವನು ಅಗತಿ ಅಂದ್ರೆ ಆಶ್ರಯ, ಅವನಿಗೆ ಆಶ್ರಯ ಕೊಡುವವರು ಯಾರು ಇಲ್ಲ ಅಂತ ಹೇಳುವುದು ಅಗತಿ. ಭಗವಂತನ ಬಗ್ಗೆ ಆಶ್ರಯ ಇಲ್ಲ ಆ ಗತಿ ಆಶ್ರಯ ಅಂದ್ರೆ ಅವನು ಎಲ್ಲರಿಗೂ ಅವನೇ ಆಶ್ರಯಭೂತನಾಗಿದ್ದಾನೆ, ಅವನು ಆ ಗತಿ ಸಮಂತಾತ್ ಆಶ್ರಯ ಎಲ್ಲರಿಗೂ ಆಶ್ರಯಭೂತನಾಗಿದ್ದಾನೆ ಅಂತೇಳಿ. ಇಲ್ಲ ಗತಿ ಗಮ್ಯಸ್ಥಾನ ಅಂತ ಹೇಳ್ಕೊಂಡ್ರೆ ಅಗತಿ ಭಗವಂತನನ್ನು ಬಿಟ್ಟು ಬೇರೆ ಗಮ್ಯಸ್ಥಾನವಿಲ್ಲ, ಆ ಗತಿ ಸಮಂತಾತ್ ಅವನೇ ಎಲ್ಲರಿಗೂ ಗಮ್ಯ, ಪೂರ್ಣವಾದ ಗಮ್ಯಸ್ಥಾನ ಅವನ, ಅಂದ್ರೆ ಸೇರಬೇಕ ಅವನನ್ನೇ ಹೋಗಿ ಸೇರಬೇಕೆಲ್ಲರೂ, ಅದು ಎಲ್ಲರ ಗುರಿ ಉದ್ದೇಶ ಅದೇ ಆಗಿರಬೇಕು ಅಂತ ಹೇಳುವಂಥದ್ದು. ಎಲ್ಲರಿಗೂ ಗತಿದಾಯಕ ಗತಿ ಪ್ರದಾಯಕ ಗಮ್ಯಸ್ಥಾನ ಗಮ್ಯನಾದವನು ಸರ್ವಗಮ್ಯ ಅನ್ನೋ ಅರ್ಥದಲ್ಲಿ ಆ ಗತಿ ಅಂತ ಭಗವಂತನಿಗೆ ಆ ರೀತಿಯಲ್ಲಿ ಚಿಂತನೆ ಮಾಡಬಹುದು. ಹೀಗೆ ಎಲ್ಲ ಅರ್ಥಗಳು ಇಟ್ಟುಕೊಂಡ ಕೂಡ ಈ ಶಬ್ದಗಳು ಭಗವಂತನ ಭಗವಂತ ಅಂತೆ ಭಗವತ್ ಸಂಬಂಧವಾದಂತೆ ಭಗವಂತ ಭಾಗವತ ಗ್ರಂಥವು ಅದೇ ಎಲ್ಲರಿಗೂ ಕೂಡ ಆಶ್ರಯ ಕೊಡುವಂಥದ್ದಾಗಿದೆ ಅಂತ ಹೇಳಿ ಗ್ರಂಥದ ವಿಚಾರ ಇಟ್ಟುಕೊಂಡು ಕೂಡ ಆ ಗ್ರಂಥವು ಎಲ್ಲರಿಗೂ ಬೇಕಾದ ಸರಿಯಾದ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡುವಂಥದ್ದಾಗಿದೆ ಅಂತೇಳಿ ಭಾಗವತ ಗ್ರಂಥದ ಬಗ್ಗೆ ಅಂತ ಹೇಳಿದಾಗ ಕೂಡ ಆ ಗ್ರಂಥ ಎಲ್ಲರಿಗೂ ಭಗವಂತನ ಆಶ್ರಯವನ್ನು ಹೇಗೆ ಪಡೆಯಬೇಕು ಅನ್ನುವ ಜ್ಞಾನವನ್ನು ಕೊಡುವಂಥದ್ದಾಗಿದೆ ಅಂತೇಳಿ ನಾವು ಚಿಂತನೆ ಮಾಡಬಹುದು. ನಾವು 4ನೇ ಶ್ಲೋಕವನ್ನು ನೋಡ್ತಾ ಬಂದಿದ್ದೀವಿ. ವಿಷ್ಣುವನ್ನು ವೀರ್ಯಗಳನ್ನು ಪ್ರಥಮೋಪತೀಯ ಅನ್ನುವ ಶ್ಲೋಕ, ನಾಲ್ಕನೇ ಶ್ಲೋಕವನ್ನು ನೋಡಿದ್ದೀವಿ. ಈ ಶ್ಲೋಕದಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಭಗವಂತ ಅವನು ವಿಷ್ಣುವನ್ನು ವೀರ್ಯಗಣನಾಗಿ ವಿಷ್ಣುವಿನ ಭಗವಂತನ ವೀರ್ಯ ಗಣನ ಅಂತ ಹೇಳಿದ್ರೆ, ವಿಭೂತಿ ವಿಜಯಧ್ವಜರು ಅವರ ಟೀಕೆಯಲ್ಲಿ ಹೇಳ್ತಾರೆ, ವಿಭೂತಿ ಲಕ್ಷಣ ಮಹಾತ್ಮ್ಯ ಪ್ರಸಂಖ್ಯಾನಂ ಅಂತೇಳಿ. ಗಣನ ಅಂದ್ರೆ ಎಣಿಸುವುದು, ಅವನ ವಿಭೂತಿ ಲಕ್ಷಣಗಳ ಮಹಾತ್ಮ್ಯವನ್ನು ಎಣಿಸುವುದು ಅನ್ನುವುದದು. ಅದಕ್ಕೆ ಕಥಮಃ, ಯಾರು ಅರ್ಹತನ ಅರ್ಹತಿ ಅಂದ್ರೆ ಶಕ್ನೋತಿ, ಯಾರು ಯಾರಿಂದಲೂ ಆಗತ್ತೆ ಅವನ ಗುಣಗಣಗಳನ್ನು ಎಣಿಸುವುದು ಯಾರಿಂದ ಆಗತ್ತೆ, ಯಾರಿಂದಲೂ ಆಗೋದಿಲ್ಲ. ಯಹ ಯಾರಾದರೆ ಪಾರ್ಥಿವಾನಿ ಪ್ರಜಾಂಸಿ ವಿಮಮೇ ಕವಿ, ಕವಿ ಅಂತ ಹೇಳಿದಾಗ ಕವಿ ಶಬ್ದಕ್ಕೆ ಕವಿ ಆದಿಕವಿ ಅಂತ ಹೇಳಿ, ಚತುರ್ಮುಖ ಬ್ರಹ್ಮದೇವರಿಗೆ ಆದಿಕವಿ ಅಂತ ಹೇಳಿದ್ರೆ, ಕವಿ ಅಂದ್ರೆ ಪ್ರತಿಭಾ ವಿಶೇಷ ಸಂಪನ್ನ ಅಂತ ಹೇಳಿ ಒಂದು ಕೋಶ ಹೇಳುವಂಥದ್ದು. ಪ್ರತಿಭಾ ವಿಶೇಷ ಸಂಪನ್ನನಾದವನಿಗೆ ಕವಿ ಜ್ಞಾನಿ ಅಂತ ಕರೀತಾರೆ. ಎಲ್ಲ ಕವಿಗಳಿಗೂ ಎಲ್ಲ ಜ್ಞಾನಿಗಳಿಗೂ ಮೂಲ ಜ್ಞಾನಿ ಮೂಲ ಕವಿ ಆದಿಕವಿ, ಆದಿಕವಿಯೇ ಮುಹ್ಯಂತಿ ಎಂ ಸೂರಯ ಅಂತೇಳಿ ಭಾಗವತದಲ್ಲಿ ಬರುವಂತೆ ಆದಿಕವಿ ಕವಿ ಇಲ್ಲಿ ಹೇಳುವ ಒಂದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ಕವಿ ಅಂತೇಳಿ. ಅಂದರೆ ಈ ಪ್ರಪಂಚದಲ್ಲಿ ಇರುವ ಈ ಪೃಥ್ವಿ ತತ್ವದಲ್ಲಿರುವ ಎಲ್ಲ ಕಣಗಳನ್ನು ಎಣಿಸುವ ವಿಮಮೇ ಎಣಿಸುವುದರಲ್ಲಿ ಕವಿ ಸಮರ್ಥನಾದವನು ಯಾರಾದ್ರೂ ಇದ್ದಾರೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಅವನಿಗೂ ಕೂಡ ಪಾರ್ಥಿವಾನಿ ಅಪಿ ಅಪಿಕಾರ, ಅಂತಹ ಯಾರೇ ಇರಲಿ ಅಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಸಹಿತ ಆ ಕಥಮಃ ಅರ್ಹತಿ ಅವನಿಗೆ ಸಾಧ್ಯವಾಗುವುದಿಲ್ಲ ಅಂತೇಳಿ. ಅದನ್ನೇ ದ್ವಾದಶಸೂತ್ರದಲ್ಲಿ ಹೇಳ್ತಾರೆ, ಚಂದ್ರನಂ ಚಿಂತೆಯನಂತಂ ಅಂತಕಾಲೇ ವಿಶೇಷದ ನೈವೋದಾಪುರುಣಂತೋಂತಂ ಯದ್ಗುಣಾಮದಾದಯ ಅಂತೇಳಿ. ಅಜ ಚತುರ್ಮುಖ ಬ್ರಹ್ಮದೇವರು ಮುಂತಾದವರು ಯಾರೂ ಕೂಡ ಸಂತತ ಚಿಂತನೆ ಮಾಡಿದರೂ ಕೂಡ ಅವನ ಗುಣಗಳನ್ನು ಎಣಿಸಲು ಸಾಧ್ಯವಿಲ್ಲ ಅಂತೇಳಿ ಶ್ರೋತ್ರ ಅದನ್ನೇ ಹೇಳ್ತಾರೆ. ಅದೇ ಇದು ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳುವಾಗ ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಅದನ್ನು ಎರಡನೇ ಭಾಗದಲ್ಲಿ ಹೇಳುವುದು ಅದೇ ಶ್ಲೋಕದಲ್ಲಿ, ಸಸ್ಕಾಭ ಯಸ್ ಸ್ವರಭದ ಸ್ಖಲಿತಂ ತ್ರಿಪುಷ್ಟಂ ಯನ್ಮಾಂ ನಿಶಮ್ಯ ಸದನಾತ್ ಉರುಕಂಪಮಾನಂ ಅಂತೇಳಿ. ಸದನಾದ್ ಉರುಕಂಪಮಾನಂ, ಸದನ ಅಂದ್ರೆ ನಿವಾಸ ಸ್ಥಾನ ಅಂತ ಒಂದಿರುತ್ತೆ. ಸದನ ಅಂತ ಹೇಳಿದರೆ ಇನ್ನೊಂದು ಅರ್ಥ ಕೂಡ ವಿಶರಣಾತ್ ನಾಶಾತ್ ಅಂತ ಹೇಳಿ ವಿಜಯದ್ವಜ ಟೀಕೆಯಲ್ಲಿ ಬರ್ತಾರೆ. ಸದನ ಸದಬಡಿಯುವುದು ಅಂತೇಳಿ ಅಂದ್ರೆ ನಾಶಗೊಳ್ಳುವ, ಅಂದ್ರೆ ಅದು ಏನಾಯ್ತು ಅಂದ್ರೆ ಸ್ಖಲಿತವಾಯಿತು. ಭಗವಂತ ತ್ರಿವಿಕ್ರಮಾವತಾರ ಮಾಡಿ ತನ್ನ ಪಾದವನ್ನು ಮೇಲಕ್ಕೆ ಎತ್ತು ಉದ್ದ ಲೋಕಗಳನ್ನೆಲ್ಲ ಮುಚ್ಚಿದಾಗ ಬ್ರಹ್ಮಾಂಡ ಕರ್ಪಟವನ್ನೇ ಆ ಪಾದ ನಖ ಅದು ಸೀಳಿಸಿಬಿಡ್ತು. ಆ ಸಂದರ್ಭದಲ್ಲಿ ಸತ್ಯಲೋಕವೇ ನಡಗಿ ಹೋಯ್ತಂತೆ, ಉರುಕಂಪಮಾನಂ ಆವಾಗ ಆ ವಿಧವಾಗಿ ನಡಗಿ ಹೋಗಿರುವಂತ ಲೋಕವೇ ಇಡೀ ಬ್ರಹ್ಮಲೋಕ ನಡಗಿತು, ಬ್ರಹ್ಮದೇವರ ಸ್ಥಾನವೂ ನಡಗಿತು, ಎಲ್ಲವೂ ನಡೆದಾಗ ಭಗವಂತ ಅಂತಹ ಇಯತ್ ಯಾವ ಪರಮಾತ್ಮನನ್ನಾದರೆ ಮಾಂ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ನನ್ನನ್ನು ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ನಿಶಮ್ಯ ದೃಷ್ಟ ಅವರನ್ನು ನೋಡಿದವರಾಗಿ ಸ್ಖಲಿತಂ ಚಲಿತಂ ಅನ್ನುವುದಕ್ಕೆ ವಿಜಯದೇವರು ಹೇಳ್ತಾರೆ ಆಸನ್ನ ಪತನಂ ಅಂತೇಳಿ. ಆ ಇಡೀ ಸತ್ಯಲೋಕವೇ ಕಳಗಿ ಬಿದ್ದೋಗತ್ತೇನೋ ಅನ್ನುವಂತೆ ಇತ್ತಂತೆ. ಅಷ್ಟು ಒಂದು ಕಂಪಮಾನವಾಯಿತು, ಉರುಕಂಪಮಾನಂ ದೊಡ್ಡದಾಗಿ ನಡಗೆ ಹೋಯಿತು ಅಂತೇಳಿ. ಅಂತಹ ಲೋಕವೇ ನಡೆಯುತ್ತಿರುವಾಗ ಆ ಚತುರ್ಮುಖ ಬ್ರಹ್ಮದೇವರನ್ನು ಆ ಸತ್ಯಲೋಕವನ್ನು ನೋಡಿ ಸ್ವರಭಸ ತನ್ನ ವೇಗದಿಂದ ಅದು ಸ್ಖಲಿತವಾಯಿತು ಚಲಿತವಾಯಿತು. ಆವಾಗ ಭಗವಂತ ಏನು ಮಾಡಿದ, ತಾನು ನಡಗಿಸುವಂತೆ ಮಾಡಿದ್ದು ತಾನೇ, ಆ ನಡುಗುವ ಲೋಕವನ್ನು ಅದನ್ನು ತಾನೇ ತನ್ನ ಮಹಿಮೆಯಿಂದ ಸಸ್ಕಂಭ ಅಂದ್ರೆ ಸ್ತಂಭಿತವಾನ್ ಅಂತೇಳಿ ಅದನ್ನು ಸ್ತಂಭೀಭೂತ ಮಾಡಿದ, ಅಂದ್ರೆ ಅದನ್ನು ನಡಗುವುದು ನಿಲ್ಲಿಸುದ, ನಡಗಿಸಿದ್ದು ಅವನೇ, ನಡುವುದನ್ನು ನಿಲ್ಲಿಸಿದ್ದು ಅವನೇ. ಹೀಗೆ ಅದು ಸದನಾತ್ ಅಂತ ಹೇಳಿದರೆ ಅದು ಯಾವ ಆಶ್ರಯವಿಲ್ಲದೆ ಕಡೆಗೆ ಬಿದ್ದು ಹೋಗುವಂತೆ ರೀತಿಯಲ್ಲಿ ಈ ಆ ಪರಿಸ್ಥಿತಿಯಲ್ಲಿ ಇರುವಾಗ ಅವನು ಆ ಸತ್ಯಲೋಕವನ್ನು ನಡಗದೇ ಇರುವಂತೆ ಎಲ್ಲವನ್ನು ಸ್ಥಿರೀಭೂತವಾಗುವಂತೆ ಸ್ಥಿರೀಕರಣ ಮಾಡಿದ, ಸ್ಥಿರಗೊಳಿಸಿದ. ಅದನ್ನು ಹೇಳ್ತಾ ಅಂತಹ ಪರಮಾತ್ಮನನ್ನು ಯಾರು ತಾನೇ ಅವನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವಾಗದೆ, ಯಾರಿಂದಲೂ ಅದು ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದು ಹೇಳಿದ ಮೇಲೆ ಇನ್ನೊಂದು ಅಲ್ಲಿ ಸಂದರ್ಭ ಏನಂತ ಹೇಳಿದ್ರೆ, ಈ ಶ್ಲೋಕಗಳನ್ನ ಸೀಕ್ವೆನ್ಶಿಯಲ್ ಆಗಿರೋದಿಲ್ಲ, ಭಗವಂತನ ಮಹಿಮೆಗಳ ವರ್ಣನ. ಆದ್ದರಿಂದ ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ ಗೆ ಶ್ಲೋಕಗಳು ಜಂಪ್ ಆಗಬಹುದು. ಎರಡು ಮೂರು ಶ್ಲೋಕಗಳು ಒಂದೇ ಟಾಪಿಕ್ ಮೇಲೆ ಇರಬಹುದು, ಒಂದೇ ಅಂದ್ರೆ ಒಂದು ಸಂದರ್ಭದಲ್ಲಿ ಇರಬಹುದು. ಅದೇ ಟಾಪಿಕ್ ಒಂದೇ, ಭಗವಂತನ ಅಗಮ್ಯವಾದ ಅಗಣಿತವಾದ ಅನಂತವಾದ ಗುಣಗಳನ್ನು ಹೇಳುವುದೇ ಇಲ್ಲಿ ಉದ್ದೇಶವಾಗಿದೆ. ಅಲ್ಲಿಂದ ಒಂದನೇ ಸ್ಕಂದದ ಐದನೇ ಅಧ್ಯಾಯದ ಐದನೇ ಶ್ಲೋಕಕ್ಕೆ ಹೋಗ್ತಾರೆ. ಈ ಮುಂಚೆ ಹೇಳಿದ ಶ್ಲೋಕ ಅದು ಎರಡನೇ ಅಧ್ಯಾಯದ ಎರಡನೇ ಸ್ಕಂದದ ಏಳನೇ ಅಧ್ಯಾಯದ ನಲವತ್ತನೇ ಶ್ಲೋಕ. ಆ ಸಂದರ್ಭ ಬೇರೆ, ಅದು ಚತುರ್ಮುಖ ಬರೆದ ನಾರದರಿಗೆ ಹೇಳಿದ್ದು. ಅದಾದ ಮೇಲೆ ಒಂದನೇ ಸ್ಕಂದದ ಐದನೇ ಅಧ್ಯಾಯದ ಐದನೇ ಶ್ಲೋಕ ಹೇಳುವಾಗ ಆ ಸಂದರ್ಭ ಏನು ಅಂತ ಹೇಳಿದರೆ, ವೇದವ್ಯಾಸ ದೇವರು ಅವರು ಒಂದು ಚಿಂತಿತರಾದಂತೆ ಕೂತಿದ್ದರಂತೆ. ಕೂತಿದ್ದಾಗ ಅಲ್ಲಿ ನಾರದರು ಬರ್ತಾರೆ, ನಾರದರ ಆಗಮನ ಆಗತ್ತೆ. ಆ ನಾರದರ ಆಗಮನವಾದಾಗ ಆ ನಾರದರನ್ನು ನಾರದರು ನೋಡ್ತಾರೆ, ವೇದವ್ಯಾಸರು ಇಷ್ಟು ಚಿಂತೆ ಯಾಕೆ, ನೀವು ಅಷ್ಟು ಚಿಂತಾಕ್ರಾಂತರಾಗಿದ್ದೀರಾ, ನೀವು ಅಷ್ಟೆಲ್ಲ ಮಾಡಿದ್ದೀರಾ, ವೇದ ವಿಭಾಗ ಮಾಡಿದ್ದೀರಾ, ಮಹಾಭಾರತ ರಚನೆ ಮಾಡಿದ್ದೀರಾ, 18 ಪುರಾಣಗಳನ್ನು ರಚನೆ ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ದೀರಾ, ಇಷ್ಟು ಎಲ್ಲ ಮಾಡಿದ್ರೆ ನಿಮ್ಗೆ ಚಿಂತೆ ಯಾಕಿದೆ ಅಂತ ಹೇಳಿದಾಗ ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಅಸ್ತ್ಯೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿಪುಷ್ಯತೆ ಮೇ ಅವ್ಯಕ್ತಂ ಅಗಾಧ ಬುದ್ಧಿಂ ಅಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮ ಭವಾತ್ಮಭೂತಂ ಅಂತ ಹೇಳಿ ಅವರು ವೇದವ್ಯಾಸರು ಹೇಳ್ತಾರೆ. ಇದರ ಮೇಲ್ನೋಟದ ಅರ್ಥ, ಬಹಳ ವ್ಯಾಖ್ಯಾನಕಾರರು ಈ ಮೇಲ್ನೋಟದ ಅರ್ಥಕ್ಕೆ ಹಾಗೆ ಮೇಲ್ನೋಟದ ಅರ್ಥವನ್ನೇ ಮಾಡಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಇಲ್ಲಿ ಅಸ್ತಿಯೇವ, ಹೌದು ಅಸ್ತಿಯೇವ, ಅಸ್ತು ಏವ ಆಗಲಿ, ಅದೆಲ್ಲ ನೀವು ಹೇಳಿದ್ದೆಲ್ಲ ನಿಜ, ದೇರ್ ಇಸ್ ನೋ ಡಿಸ್ಪ್ಯೂಟ್ ಅಬೌಟ್ ಇಟ್, ಹೌದು ಇಷ್ಟೆಲ್ಲ ಮಾಡಿದ್ದೀನಿ. ಆದರೂ ಕೂಡ ಮೇ ಸರ್ವಂ ಇದಂ ತ್ವಯಾ ಉಕ್ತಂ, ನಿನ್ನಿಂದ ಹೇಳಲ್ಪಟ್ಟಿರುವಂತಹ ಇದೆಲ್ಲವೂ ಹೀಗೆ ಇದೆ, ಅಷ್ಟು ಏವ ಇದೆಲ್ಲ ಇರಲಿ ನಿಜ, ಅದೆಲ್ಲ ನಿಜವೇ, ತಥಾಪಿ ಆಗಿದ್ದರೂ ಕೂಡ ನ ಆತ್ಮ ಪರಿತುಷ್ಯತೆ ಮೇ ಮೇ ಆತ್ಮ ನ ಪರಿತುಷ್ಯತೆ, ನನ್ನ ಮನಸ್ಸಿಗೆ, ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ, ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ, ನನ್ನ ಮನಸ್ಸು ತೃಪ್ತಿಯನ್ನು ಹೊಂದುತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ದರಿಂದ ನ ಆತ್ಮ ಪರಿತುಷ್ಯತೆ ಅಂತೇಳಿ ಇಲ್ಲಿ ನೋಡ್ರಿ, ತುಷ್ಯತಿ ಅಂತ ಹೇಳಿದಾಗ ಪರಸ್ಮೈಪದ, ಇದು ವ್ಯಾಕರಣ ಸ್ವಲ್ಪ ಜ್ಞಾನವಿದ್ದರೆ ಗೊತ್ತಾಗತ್ತೆ. ಏನಂತ ಹೇಳಿದರೆ ತುಷ್ಯತಿ ಅನ್ನುವ ಶಬ್ದಕ್ಕೆ ತೃಪ್ತಿ ಆಗುವುದು, ತೃಪ್ತಿಯನ್ನುಂಟು ಮಾಡುವುದು ಅಂತ ಅರ್ಥ. ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತಿಲ್ಲ, ತೃಪ್ತಿ ಆಗಿಲ್ಲ ಅಂತ ಹೇಳ್ಬೇಕು, ನನಗೆ ತೃಪ್ತಿ ಆಗ್ತಾ ಇಲ್ಲ ಅಂತ ಹೇಳ್ಬೇಕು. ಇದು ಹೇಳುವಾಗ ಸಾಮಾನ್ಯವಾಗಿ ಪರಸ್ಮೈಪದಿ ಅಂದ್ರೆ ಇನ್ನೊಬ್ಬರನ್ನು ಅಂತ ಹೇಳುವಂಥದ್ದು. ಇಲ್ಲಿ ಆದರೆ ನ ಪರಿತುಷ್ಯತೆ ನ ಅಲಂ ಬುದ್ಧಿಂ ಐ ಪ್ರಾಪ್ನೋತಿ ಅಂತ ಹೇಳಿ, ಇಲ್ಲಿ ತುಷ್ಯತೆ ಪರಿತುಷ್ಯತೆ ಅನ್ನುವುದು ಇದು ಆತ್ಮನೇಪದಿ, ಪರಸ್ಮೈಪದಿ ಇಲ್ಲ. ಆತ್ಮನೇಪದಿ ಅನ್ನುವ ಪರಸ್ಮೈಪದಿ ಅನ್ನೋದಕ್ಕೆ ಧಾತುಗಳು ಎರಡು ವಿಧವಾದ ಧಾತುಗಳು, ಆತ್ಮನೇಪದಿ ಪರಸ್ಮೈಪದಿ ಮೂರು ವಿಧ ಅಂತ ಹೇಳಿದ್ರೆ ಉಭಯಪದಿ ಎರಡು ಇದ್ರೆ ಅದೇ. ಇದು ದೃಷ್ಟಾಂತ ಕೊಡಬೇಕಂದ್ರೆ ಈಗ ಪಚತಿ ಪಚತೆ ಪಚತಿ ಪಚ್ ಅಂದ್ರೆ ಅಡಿಗೆ ಮಾಡುವುದು, ಅಡಿಗೆ ಮಾಡಿದಾಗ ನಾವು ಇನ್ನೊಬ್ಬರಿಗಾಗೂ ಅಡಿಗೆ ಮಾಡಬಹುದು, ನಮಗಾಗಿಯೂ ನಾವು ಅಡಿಗೆ ಮಾಡ್ಕೋಬಹುದು. ಆದ್ದರಿಂದ ಪಚತಿ ಅಂತ ಹೇಳಿದಾಗ ಅದು ನಾನು ಇನ್ನು ಅಡಿಗೆ ಮಾಡ್ತಾ ಇದ್ದೀನಿ ಇನ್ನೊಬ್ಬರಿಗಾಗಿ, ಪರಸ್ಮೈಪದಿ ಆಗತ್ತೆ. ಪಚತೆ ಅಂತ ಹೇಳಿದಾಗ ನಾನು ನನಗಾಗಿ ಅಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ತನಗಾಗಿ ಇಲ್ಲ ತನ್ನಕ್ಕೆ ಸಂಬಂಧಪಟ್ಟದ್ದು ಹೇಳುವಾಗ ಆತ್ಮನೇಪದಿ, ಇನ್ನೊಬ್ಬರಿಗೆ ಸಂಬಂಧಪಟ್ಟ ಹೇಳುವಾಗ ಪರಸ್ಮೈಪದಿ ಹೇಳ್ತಾರೆ. ಇದು ಸಾಮಾನ್ಯವಾದ ಸಂಸ್ಕೃತ ವ್ಯಾಕರಣದ ನಿಯಮ. ಇಲ್ಲಿ ವೇದವ್ಯಾಸರು ಹೇಳುವಾಗ ಪರಿತುಷ್ಯತೆ ಅಂತ ಪರಸ್ಮೈಪದಿ ಮಾಡದೆ ಆತ್ಮನೇಪದಿ ಪ್ರಯೋಗವನ್ನು ಮಾಡಿದ್ದಾರೆ. ಅಂದರೆ ತಮ್ಮ ಸ್ವಾತಂತ್ರ್ಯವನ್ನು ಹೇಳಿಕೊಳ್ಳುವಂಥದ್ದು. ಅದಾದ ಮೇಲೆ ಅಷ್ಟೇ ಹೇಳದೆ ಅಲ್ಲಿ ಹೇಳುವಾಗ ನನಗೆ ಸಂತೋಷವಾಗ್ತಾ ಇಲ್ಲ, ತನ್ ಮೂಲಂ ಅವ್ಯಕ್ತ ಅಗಾಧ ಬುದ್ಧಿಂ ಅಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮ ಭವಾತ್ಮ ಭೂತಂ ಅಂತೆ, ಅಗಾಧ ಬುದ್ಧಿಂ ಇಲ್ಲ ಅಗಾಧ ಬೋಧಂ ಅಂತೇಳಿ ಪಾಠಾಂತರ. ಸೊ ತನ್ಮೂಲಂ ಅವ್ಯಕ್ತ ಅಗಾಧ ಬುದ್ಧಿಂ ಇಲ್ಲ ತನ್ಮೂಲಂ ಅವ್ಯಕ್ತ ಅಗಾಧ ಬೋಧಂ, ಎರಡು ಪಾಠಗಳು, ಎರಡು ಅರ್ಥ ರೀತಿಯ ಒಂದೇ ಆಗುತ್ತೆ. ಮೂಲ ಮುಂದೆ ಕಾರಣ, ನನಗೆ ಹೀಗೆ ಸಂತೃಪ್ತಿ ಇಲ್ಲದೆ ಇರುವುದಕ್ಕೆ ತತ್ ಮೂಲಂ ತನ್ಮೂಲಂ ಅನುನಾಸಿಕ ಸಂಧಿ ಅಲ್ಲಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ಯಕ್ತಂ ನನಗೆ ಗೊತ್ತಾಗ್ತಾ ಇಲ್ಲ, ಸೂಕ್ಷ್ಮವಾದ ಕಾರಣ, ಯಾವುದೋ ಸೂಕ್ಷ್ಮವಾದ ಕಾರಣ ನನಗೇನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಪೃಚ್ಛಾಮಹೆ ನಾನು ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕೆ ಅಂದ್ರೆ ತ್ವಾಂ ಆತ್ಮ ಭವಾತ್ಮ ಭೂತಂ ಅಂತ ಹೇಳಿ, ಆತ್ಮಭವ ನನ್ನಿಂದ ಹುಟ್ಟಿದಂತಹ ಅವನು ಚತುರ್ಮುಖ ಬ್ರಹ್ಮದೇವರು. ಅಜ ಅಂತ ಅದಕ್ಕೆ ಕರೆಯೋದು, ಅಜ ಅಂದ್ರೆ ಆ ನಾಮಕ ವಿಷ್ಣುವಿನಿಂದ ಹುಟ್ಟಿದ ಕಾರಣದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಅಜ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮದೇವರಿಗೂ ಪ್ರಯೋಗ ಮಾಡ್ತೀವಿ, ನಾರಾಯಣನಿಗೂ ಪ್ರಯೋಗ ಮಾಡ್ತೀವಿ. ಚತುರ್ಮುಖ ಬ್ರಹ್ಮದೇವರಿಗೆ ಪ್ರಯೋಗ ಮಾಡಿದಾಗ ಅಜ ಅಂದ್ರೆ ಆ ಅನ್ನುವ ನಾರಾಯಣನಿಗೆ ಹುಟ್ಟಿದವನಾದ್ದರಿಂದ ಅವನು ಅಜ. ಭಗವಂತನಿಗೆ ಪ್ರಯೋಗ ಮಾಡಿದಾಗ ಅವನು ಅಜ ಅಂದ್ರೆ ಹುಟ್ಟಿಲ್ಲದವನಾದ್ದರಿಂದ ಅವನು ಅಜ. ಇಬ್ಬರು ಅಜ ಶಬ್ದ ವಾಕ್ಯರಾಗಿದ್ದಾರೆ. ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ಅಜ ಅಂದ್ರೆ ಹುಟ್ಟೇ ಇಲ್ಲದವನಲ್ಲ, ಯಾಕಂದ್ರೆ ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿ ಬಂದರು, ಅದರಿಂದ ಪರಮಾತ್ಮನಿಂದ ಹುಟ್ಟಿದ್ದನಾದ್ದರಿಂದ ವೇದವ್ಯಾಸರು ಹೇಳ್ತಾ ಇದ್ದಾರೆ ನಿನ್ನನ್ನು ಅಂದ್ರೆ ನಾರದನಿಗೆ ಹೇಳ್ತಾ ಇದ್ದಾರೆ, ನಾರದ ನಿನ್ನನ್ನು ಈ ಪ್ರಶ್ನೆಗೆ ಹೇಳ್ತಾರೆ, ನೀನು ಎಂಥವನ್ ಅಂದ್ರೆ ತ್ವಾಂ ಆತ್ಮಭವಾತ್ಮಭೂತಂ ಅಂತೆ, ನನ್ನಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಆತ್ಮ, ಅವರ ಶರೀರದಿಂದ ಹುಟ್ಟಿದವನು ನೀನು, ಆದ್ದರಿಂದ ನೀನು ಚತುರ್ಮುಖ ಬ್ರಹ್ಮದೇವರ ಮಗ ಅಂದ್ರೆ ನನಗೆ ಮೊಮ್ಮಗ ಇದ್ದಂತೆ, ತಾತ ಮೊಮ್ಮಗರ ಇದು ಒಂದು ಇನ್ನೊಂದು ಸೂಚನೆ ಕೂಡ, ತಾತ ಮೊಮ್ಮಗರ ಆಟ ಇದ್ದಂತೆ, ತಾತ ಮೊಮ್ಮಗ ಆಟ ಆಡಿಕೊಳ್ಳುವಾಗ ಮೊಮ್ಮಗ ಏನೋ ಲೌಕಿಕ ಉದಾಹರಣೆ ತಗೊಂಡು ಲೀಗೋ ಸೇರ್ತಿ ಬಿಲ್ಡ್ ಮಾಡ್ತಾ ಇದ್ದಾನೆ ಅಂದ್ರೆ ತಾತ ಏನ್ ಹೇಳ್ತಾನೆ, ಅಪ್ಪ ಇದೇ ನಾನು ಯಾವ್ದು ಮಾಡ್ಬೇಕು ಗೊತ್ತಿಲ್ವಲ್ಲ ನೀನು ಮಾಡು, ಮೊಮ್ಮಗ ತಾತ ನಿನ ಗೊತ್ತಿಲ್ವ ನಾನು ಮಾಡ್ತೇನೆ ಮಾಡ್ತಾನೆ, ಮೊಮ್ಮಗನಿಂದ ಮಾಡಿಸಿ ಆ ಮೊಮ್ಮಗನಿಗೆ ಖುಷಿ ಬರುವಂತೆ ಮಾಡುದು, ಮೊಮ್ಮಗನಿಗೆ ಗೊತ್ತೋ ತಾತ ಸುಮ್ಮನೆ ಕೇಳ್ತಾ ಇದ್ದಾನೆ ಅಂತ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಮಾತ್ರ ಬೇರೆ ವಿಷಯ, ಯಾಕಂದ್ರೆ ಅಷ್ಟುವರೆಗೂ ತಾತ ಮೊಮ್ಮಗರ ಸಂಭಾಷಣೆ, ಆದ್ರೆ ನಾರದರು ಒಳ್ಳೆ ಜ್ಞಾನಿಗಳೇ ಹಾಗೇನಲ್ಲ, ಆದ್ರೂ ಕೂಡ ನಾರದರಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು, ಮೊಮ್ಮಗನಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದೊಂದಿತ್ತು, ಆದ್ದರಿಂದ ಮಾಡಿದ್ದಾರೆ. ಅದು ಒಂದು. ಅಷ್ಟೇ ಅಲ್ಲದೆ ಈ ವಿಧವಾಗಿ ವೇದವ್ಯಾಸರು ಕೇಳುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರಶ್ನೆ ಮಾಡುವುದಕ್ಕೆ ವೇದವ್ಯಾಸರು ಚಿಂತಾಕ್ರಾಂತರಾಗಿರುವಂಥದ್ದು ಒಂದು ನೋಡ್ರಿ, ಸಾಮಾನ್ಯ ಮನುಷ್ಯರಿಂದ ಚಿಂತಾಕ್ರಾಂತರಾಗಿದ್ದಾರೆ ವೇದವ್ಯಾಸ, ಸಾಮಾನ್ಯರಂತೆ ನನಗೆ ಗೊತ್ತಿಲ್ಲಪ್ಪ ನೀನ್ ಹೇಳ್ಬೇಕಂತ ನಾರದರಿಗೆ ಕೇಳ್ತಾ ಇದ್ದಾರೆ, ವೇದವ್ಯಾಸರಿಗೆ ಗೊತ್ತಿಲ್ಲಪ್ಪ ನಾರದರು ಹೇಳಬೇಕಾಗಿ ಬಂತು, ನೀನು ಭಾಗವತ ರಚನೆ ಮಾಡು ಅಂತ ನಾರದರು ವೇದವ್ಯಾಸರಿಗೆ ಹೇಳ್ತಾರೆ, ವೇದವ್ಯಾಸರಿಗೆ ಪಾಪ ಅಷ್ಟು ಮಾತ್ರ ಗೊತ್ತಿಲ್ಲವ, ವೇದವ್ಯಾಸರು ಗೊತ್ತಾಳೆ ನಾರದರು ಹೇಳಿದ್ದಾರೆ, ಇಷ್ಟೆಲ್ಲ ಅನಿಸ್ತಿದ್ಲಿ ಇದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಇಲ್ಲರಿ ಇದು ಅಸುರಮೋಹನಕ್ಕೆ ಮಾಡಿದ್ದು, ಓಹೋ ಇದು ಎಲ್ಲ ನೀವು ಮೊದಲು ಎಲ್ಲ ತಂದಿಟ್ಕೊಂಡಿದ್ದು, ಯಾವಾಗ ಯಾವಾಗ ಸಮಾಧಾನ ಸಿಗೋದಿಲ್ಲವೋ ಅವಾಗ ಅಸುರಮೋಹನ ಅಂತ ಹೇಳಿಬಿಡ್ತೀರಾ, ಏನು ಅಸುರಮೋಹನ ಎಲ್ಲ ಅಸುರಮೋಹನ ಅಂತ ಹೇಳಿದಿಲ್ಲ, ಅಸುರಮೋಹನ ಹೇಳೋದಕ್ಕೆ ಏನು ಪ್ರಮಾಣ ನಿಮಗೆ, ಅಸುರಮೋಹನ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರು ಪದ್ಮಪುರಾಣದಿಂದಲೇ ಕೋಟ್ಪಾಡು ಹೇಳ್ತಾ ಇದ್ದಾರೆ, ಜ್ಞಾನ ಶಕ್ತಿ ಸ್ವರೂಪೋಪಿ ಅಜ್ಞಾನ ಅಶಕ್ತಂ ವದೇತ್ ಹರಿಹಿ ಅಜ್ಞಾನಾಂ ಮೋಹನಾಯ ಈಶಃ ತೇನ ಮುಹ್ಯಂತಿ ಮೋಹಿತಾಹ ಅಂತ ಹೇಳಿ ಪ್ರಮಾಣ ಸಪ್ರಮಾಣವಾಗಿ ಹೇಳ್ತಾ ಇದ್ದಾರೆ. ಜ್ಞಾನ ಶಕ್ತಿ ಇದರಲ್ಲಿ ಭಗವಂತ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ, ಅನಂತ ಜ್ಞಾನ ಅನಂತ ಶಕ್ತಿ ಸ್ವರೂಪ, ಅದು ಮೂಲ ರೂಪದಲ್ಲಿ ಮಾತ್ರ ಅಲ್ಲ ಅವತಾರಗಳಲ್ಲಿಯೂ ಅವನ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದ ಚೇತಂತ ಯಾವಾಗಲೂ ಇದೆ. ಆದರೆ ಹೀ ಇದೆಲ್ಲ ಪ್ರಸಿದ್ಧವಾಗಿದ್ರು ಕೂಡ ಅಜ್ಞ ಅಶಕ್ತವನ್ನು ವದೇ ಹರಿ ಹರಿ ಈ ವಿಧವಾಗಿ ವೇದವ್ಯಾಸ ರೂಪಂತಾದರಲ್ಲಿ ನನಗೆ ಅಜ್ಞಾನವಿದೆ, ನನಗೆ ಗೊತ್ತಾಗಲಿಲ್ಲ, ನನಗೆ ಅಶಕ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂದರೆ ಅಜ್ಞಾನ ಮೋಹನಾಯ, ಅಜ್ಞಾನಿಗಳಿಗೆ ಮೋಹವನ್ನು ಉಂಟು ಮಾಡುವುದಕ್ಕೆ ಈಶಃ ಅವನು ಸರ್ವೇಶನಾದರೂ ಹಾಗೆ ಹೇಳ್ತಾನೆ. ಅದರಿಂದ ತೇನ ಮುಹ್ಯಂತಿ ಮೋಹಿತ, ಮೋಹಿತರಾಗಿ ಮೋಹಕ್ಕೆ ಒಳಗಾಗ್ತಾರೆ. ಈ ಮೋಹಕ್ಕೆ ಒಳಗಾಗುವಂತೆ ಅಸುರರನ್ನು ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಸಾಧನೆಯು ಮುಂದುವರಿಯಬೇಕು. ಓಹೋ ಇವನು ನಮ್ಮಂತಾನೆ ದೇವರು ಅಂತ ನಾವು ಅನ್ಕೊಂಡಿದ್ದೀವಿ, ದೇವರಿಗೂ ಈ ತರಹ ಅವತಾರಗಳು ಮಾಡಿದಾಗ ಶಕ್ತಿ ಕುಂದು ಹೋಗುತ್ತೆ ಅಂತ ಅವರು ಭಾವನೆ ಮಾಡಿದಾಗ ಅದು ನವವಿಧ ದ್ವೇಷಗಳಲ್ಲಿ ಒಂದಾಗಿ ಅವರಿಗೆ ಅವರ ಸಾಧನೆಯನ್ನು ಮಾಡಿಸುತ್ತೆ. ಆದ್ದರಿಂದ ಭಗವಂತ ಹಾಗೆ ಮಾಡ್ತಾನೆ. ಒಂದು ಅಷ್ಟೇ ಅಲ್ಲ, ಅದರ ಸೂಚನೆಯನ್ನು ಈ ಶ್ಲೋಕವೂ ಹೇಳುತ್ತೆ. ಅಲ್ಲಿ ನಾವು ನೋಡಿದ್ದೀವಿ ಪರಿತುಷ್ಯತೆ ಅಂತ ಆತ್ಮನೇ ಪದೇ ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಪೃಚ್ಛಾಮಿ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಹುದು, ಇಲ್ಲ ಪೃಚ್ಛಾಮಹೇ ಅಂತ ಹೇಳಿದೆ, ಇದು ಕೂಡ ಆತ್ಮನೇ ಪದಿಯಲ್ಲಿ ಇದೆ, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೆ ಅಂದ್ರೆ ನಾನು ಸ್ವತಂತ್ರನು ಅನ್ನೋದು ಎರಡು ಕಡೆ ಆತ್ಮನೇ ಪದಿ ಧಾತು ಪ್ರಯೋಗ ಮಾಡುವಾಗ ನಾನು ಸ್ವತಂತ್ರನಾಗಿದ್ದೀನಿ, ಸ್ವತಂತ್ರನಾದ ನಾನು ಹೀಗೆ ಮಾಡ್ತಾ ಇದ್ದೀನಿ, ನನ್ನಿಂದ ಮಾಡಿಸುವ ಶಕ್ತಿ ಇನ್ನೊಂದಿಲ್ಲ, ನಾನೇ ಸ್ವತಂತ್ರನಾಗಿ ಇದನ್ನು ಹೀಗೆ ನಟನೆ ಮಾಡ್ತಾ ಇದ್ದೀನಿ, ನಾನು ಮಾಡುವಂಥದ್ದು ಇದು ಅಂತ ಹೇಳಿ ಸ್ಪಷ್ಟವಾಗಿ ಆ ವ್ಯಾಕರಣ ರೀತಿಯ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ವಿಜಯಧ್ವಜರು ಬಹಳ ಸುಂದರವಾಗಿ ಹೇಳ್ತಾರೆ, ತುಷ್ಯತಿ ಇತಿ ವಕ್ತವ್ಯೇ ತುಷ್ಯತೆ ಇತಿ ಪ್ರಯೋಗಾತ್ ಅಜ್ಞಜನ ಮೋಹನಾರ್ಥಮೇವ ಹರಿಣಾ ಪ್ರಶ್ನ ಕ್ರಿಯತೆ ನ ಅಜ್ಞಾನಾತ್ ಇತಿ ಮಹಾನ್ ವಿಶೇಷ ವಿಜ್ಞಾಯತೆ ಅಂತ ಹೇಳಿ ಅಲ್ಲಿ ತುಷ್ಯತಿ ತುಷ್ಯತೆ ಅನ್ನುವಾಗ ಬಂದ ಪ್ರಯೋಗವನ್ನು ಹೇಳಿ ಅದೇ ವಿಧವಾಗಿ ಪುಚ್ಛಾಮಹ ಅಂತ ಹೇಳಿದಾಗ ಕೂಡ ಅತ್ರಾಪಿ ಸ್ವಂ ಇತಿ ಉಪಸರ್ಗಂ ಅಂತರೇನ ಪುಚ್ಛತೇಹ ಆತ್ಮನೇ ಪದ ಪ್ರಯೋಗೇನ ನಾರದಸ್ಯ ಜ್ಞಾನಂ ಶುಲುಕ ಜಲ ಪರಿಮಿತಂ ವ್ಯಾಸ ಜ್ಞಾನಂ ತು ಪ್ರಳಯ ಸಮುದ್ರವದ ಅಪರಿಮಿತಮಿತಿ ತಾತ್ಪರ್ಯಂ ಶಬ್ದಜ್ಞೈರೇವ ವಿಜ್ಞಾಯತೆ ಅಂತೇಳಿ. ಅಂದರೆ ಇಲ್ಲಿ ಕೂಡ ಈ ವಿಧವಾಗಿ ಉಪಸರ್ಗ ಅಂದ್ರೆ ಪ್ರಿಫಿಕ್ಸ್ ಹೇಳುವುದರ ಮೂಲಕವಾಗಿ ಅಂತರ ಈ ಭೇದವನ್ನು ಪ್ರಶ್ನೆ ಮಾಡುವುದು ಸಮಾಧಾನ ಕೊಡುವುದು ಇದೆಲ್ಲ ಮಾಡುವಾಗ ಆತ್ಮನೇ ಪದ ಪ್ರಯೋಗ ಮಾಡುವುದರ ಮೂಲಕವಾಗಿ ನಾರದರ ಜ್ಞಾನ, ನಾರದರು ಸಾಮಾನ್ಯರಲ್ಲ, ಅತ್ಯಂತ ಜ್ಞಾನಿಗಳೇ ನಿಜ, ಆದರೆ ದೇವರ ಜೊತೆ ಹೋಲಿಸಿದಾಗ ನಾರದರ ಜ್ಞಾನವು ಚುಲುಕ ಜಲ, ಚುಲುಕ ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ಎಷ್ಟು ನೀರು ಧಾರಣೆ ಮಾಡಬಹುದು ಅಷ್ಟು ನೀರು, ಒಂದು ಚುಲುಕ ಜಲ ಅಂತೇಳಿ, ಇಲ್ಲ ಬಾಯಿಯಲ್ಲಿ ಎಷ್ಟು ನೀರು ಇರುತ್ತೋ ಅಷ್ಟು ನೀರು, ಇಲ್ಲ ಒಂದು ಚಿಕ್ಕ ಪಾತ್ರೆ ಅದರಲ್ಲಿ ಎಷ್ಟು ನೀರು ಅಷ್ಟು, ಬಹಳ ಪರಿಮಿತವಾದ ಸ್ವಲ್ಪ ಜಲ ಇದ್ದಂತೆ ನಾರದರ ಜ್ಞಾನ. ಅಂದ್ರೆ ನಾರದರನ್ನು ಕಮ್ಮಿ ಮಾಡ್ತಾ ಇದ್ದಾರಂತಲ್ಲ, ಆ ಸ್ವಲ್ಪ ಜಲವು ಕೂಡ ಮಿಕ್ಕವರ ಜೊತೆಯಲ್ಲಿ ಹೋಲಿಸಿದ ಸಾಮಾನ್ಯ ಮಾನವರ ಜೊತೆ ಹೋಲಿಸಿದಾಗ ಬಹಳ ದೊಡ್ಡದೇ, ಆದರೆ ಭಗವಂತನ ಜೊತೆ ಅಷ್ಟು ಕಡಿಮೆ ಅಂತ ಹೇಳುವುದು. ಆದ್ದರಿಂದ ವ್ಯಾಸರ ಜ್ಞಾನ, ವೇದವ್ಯಾಸರ ಜ್ಞಾನವಾದರೆ ಪ್ರಳಯ ಸಮುದ್ರವದ್ ಅಪರಿಮಿತಂ, ಪ್ರಳಯ ಸಮುದ್ರವಿದ್ದಂತೆ ಪರಿಮಿತಿವಿಲ್ಲದಂಥದ್ದು ಅನ್ನುವ ತಾತ್ಪರ್ಯ ಶಬ್ದಜ್ಞೈಹಿಯೇವ ವಿಜ್ಞಾನ, ಶಬ್ದದ ಜ್ಞಾನ ಇರುವವರಿಗೆ ಮಾತ್ರ ಇದು ಗೋಚರವಾಗತ್ತೆ ಅರ್ಥ ಅಂತ ಹೇಳಿ, ಆತ್ಮನೇಯ ಪದ ಪ್ರಯೋಗದಿಂದ ಈ ಶಬ್ದ ಜ್ಞಾನದಿಂದ ಅದು ನಮಗೆ ಸ್ಪಷ್ಟವಾಗಿ ಗೋಚರವಾಗತ್ತೆ ಅಂತ ಹೇಳಿ ವಿಜಯಧ್ವಜ ತೀರ್ಥರು ಅದನ್ನು ಸುಂದರವಾಗಿ ಹೇಳಿದ್ದಾರೆ. ಅದನ್ನು ವಿಜಯಧ್ವಜ ಟೀಕೆಯಲ್ಲಿ ಸಿಗುವ ವಿಷಯವೆಲ್ಲ ಇದ್ದ ಕಾರಣದಿಂದ ಆ ವಿಶೇಷಗಳನ್ನೆಲ್ಲ ಕೂಡ ವಿಷ್ಣು ತೀರ್ಥರು ಉಲ್ಲೇಖ ಮಾಡಲಿಲ್ಲ. ಯಾಕೆಂದ್ರೆ ಅದು ವಿಜಯಧ್ವಜ ಟೀಕೆಯಿಂದ ಹೇಗೆ ಗೊತ್ತಾಗತ್ತೆ, ಆದ್ದರಿಂದ ಅದನ್ನು ಅವರು ಅಷ್ಟು ಉಲ್ಲೇಖ ಮಾಡಲಿಲ್ಲ. ಸೊ ಇಲ್ಲಿ ಅವರೇನು ಹೇಳ್ತಾರೆ ಅನ್ನೋದನ್ನು ಜಸ್ಟ್ ಅವರ ಪದಗಳನ್ನು ಜಸ್ಟ್ ಓದ್ತೀನಿ ನಿಮಗೆ ತಿಳಿಯುವುದಕ್ಕಾಗಿ. ವಿಷ್ಣು ತೀರ್ಥರ ಶಬ್ದಗಳಿದೆ. ತಥೋ ಬ್ರಹ್ಮಣ ನಾರದಶ್ಯ ಪ್ರೋಕ್ತಂ ಏತದ್ ಇತಿ ಭಾವೇನ ನಾರದಾಯ ಭಾಗವತಂ ಉಪದಿಶ್ಯ ಬ್ರಹ್ಮಣ ಭಗವನ್ ಮಹಿಮ್ನ ಸಾಕಲ್ಯೇನ ಕೇನಾಪಿ ವಕ್ತುಂ ಅಶಕ್ಯತ್ವಂ ಉಕ್ತಂ ತದ್ ಉದಾಹರತಿ ವಿಷ್ಣೋ ಇತಿ ಅಂತೇಳಿ, ಯಹ ತ್ರಿಪುಟಸ್ಯ ಸದನಾತ್ ಭಗವಂತನಿಗೆ ಇರುವಂತಹ ಜ್ಞಾನ ಎಂತದ್ದು ಅಂತ ಹೇಳ್ತಾ ಇದ್ದಾರೆ. ಕಥಮ ಕಥಮ ಇಲ್ಲಿ ಕಥಮ ಅನ್ನುವ ಅಂದ್ರೆ ಬೇರೆ ಯಾರು ಯಾರು ದಾನ ಮಾಡಲಿಕ್ಕಾಗುತ್ತೆ ನೋಡ್ರಿ, ಆ ತರಹ ಆ ಶಬ್ದ ಪ್ರಯೋಗ ಅದೇ ಕಥಮ ಕಥಮ ಗೀತ ಇತ್ಯಾದಿ ಬೇರೆ ತಥಾ ಎಂಬ ಬಹುಶಃ ಪ್ರಯೋಗ ಅಂದ್ರೆ ವೇದಗಳಲ್ಲಿ ಅಂತಹ ಪ್ರಯೋಗವಿದೆ. ಆದ್ರಿಂದ ಆ ಕಥಮ ಪ್ರಯೋಗ, ಯಾಕಂದ್ರೆ ಓ ಅಂತ ಹೇಳಿ ಹಾಗೆ ಪ್ರಯೋಗ ಮಾಡ್ಬೋದು, ಕಥಮ ಅನ್ನೋದು ವೈದಿಕ ಪ್ರಯೋಗ, ಅದನ್ನು ಇಲ್ಲಿ ಹೇಳುವುದರ ಮೂಲಕವಾಗಿ ಆ ವೇದಗಳಲ್ಲಿ ಇಂತಹ ಉಲ್ಲೇಖ ಇದೆ, ಭಗವಂತನ ಅಪಾರ ಮಹಿಮದ ಉಲ್ಲೇಖ ಇದೆ ಅಂತ ಹೇಳಿ ಹೇಳಿದ್ದಾರೆ. ಅದೇ ವಿಧವಾಗಿ ನೆಕ್ಸ್ಟ್ ಶ್ಲೋಕ ಹೇಳುವಾಗ, ತತಃ ನಾರದೇನ ವ್ಯಾಸಾಯ ಪ್ರೋಕ್ತಮಿತಿ ವದಿಷ್ಯನ್ ಅಸ್ಮಿನ್ ಗ್ರಂಥೇ ಶ್ರೋತೃನಾಂ ಆದರಜನನಾಯ ಮೋಕ್ಷಾಂತರ ಸಾಧನ ಪ್ರತಿಪಾದಕತ್ವಂ ಜ್ಞಾಪಯಿತುಂ ವ್ಯಾಸಕೃತಂ ನಾರದಂ ಪ್ರತಿ ಪ್ರಶ್ನ ಪ್ರಕಾರಂ ತಾವತ್ ದರ್ಶಯತಿ. ಅಂದರೆ ನಾರದರಿಗೆ ವೇದವ್ಯಾಸರು ಪ್ರಶ್ನೆ ರೀತಿಯಲ್ಲಿ ಕೊಟ್ಟಿದ್ದನ್ನು ಹೇಳ್ತಾ ಇದ್ರೆ ಅಷ್ಟೇವಾಯ್ತು ಅಂದ್ರೆ, ಅತ್ರ ಇತ್ತಂ ಕಥಾ ಕದಾಚಿತ್ ವ್ಯಾಸ ಸ ಸರಸ್ವತಿ ತೀರೆ ಭವಿಷ್ಯ ಏವಂ ಚಿಂತೆಯ ಮಾತ. ಸರಸ್ವತಿ ನದಿ ತೀರದಲ್ಲಿ ಕೂತವರಾಗಿ ವೇದವ್ಯಾಸರು ಸ್ಮಿತಾಕ್ರಾಂತರಾಗಿದ್ದರೆ ನಟನ ಮಾತ್ರ ಮಾಡ್ತಾರಷ್ಟೇ ಮಾಡ್ತಾ. ಅಲ್ಲಿ ಉಪನಯನಾನಂತರಂ ವೇದಾಧ್ಯಯನಂ ವೇದವಿದ್ಯಾ ವಿಭಾಗ ಶಿಷ್ಯೇಭ್ಯ ಉಪದೇಶ ಗುರುಸೇವಾ ಅಗ್ನಿಸೇವಾ ಗುರು ಆಜ್ಞಾಕರಣ ವೇದ ವೇದ ವೇದಾನ್ ಅಧಿಕರಣ ಅಧಿಕಾರಿಣಾಂ ಶ್ರೀ ಶ್ರೀಶೂ ವೇದ ಅನಧಿಕಾರಿಣಾಂ ಅಂತ ಹೇಳಬೇಕಾದ ವೇದ ಅನಧಿಕಾರಿಣಾಂ ಶ್ರೀಶೂದ್ರಾದೀನಾಂ ಉಪಕಾರಾಯ ಭಾರತ ನಿರ್ಮಾಣ ಚ ಇತ್ತತ್ ಸರ್ವಮಪಿ ಕೃತಂ ತಥಾಪಿ ಮಮ ಅಲಂ ಬುದ್ಧಿ ನ ಭವತಿ. ಅಲಂ ಬುದ್ಧನ ಈ ಇಷ್ಟು ಮಾಡಿದ್ ಸಾಕು ಅಂತ ನನಗೆ ಅನಿಸುತ್ತಾ ಇಲ್ಲ, ನನಗೆ ಇನ್ನೂ ಏನೋ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ವೇದವ್ಯಾಸರು ಹೇಳ್ತಾರೆ. ಸೊ ಇತ್ತಂ ದೃಶ್ಯತೆ ಅಂತ ಹೇಳಿ ಭಾರತೆ ಯದ್ಯಪಿ ಬಹುಶಃ ಧರ್ಮ ನಿರೂಪಿತಃ ತಥಾಪಿ ಮತ್ ಭಕ್ತಿ ಪ್ರಿಯ ಭಾ ಇಲ್ಲಿ ನೋಡಿದ್ದ ಮಹಾಭಾರತ ಎಲ್ಲ ಇದೆ. ಮಹಾಭಾರತದಲ್ಲಿ ಅವರಿಗೆ ತೃಪ್ತಿ ಆಗಲಿಲ್ಲ. ಭಾಗವತ ಬೇಕು ಅಂತ ಹೇಳಿದ್ದಾರೆ, ಮಹಾಭಾರತದಲ್ಲಿ ಯಾ ಇಲ್ಲದೆ ಭಾಗವತದಲ್ಲಿ ಇದ್ದ ಆಗ ಮಹಾಭಾರತದಲ್ಲಿ ಸೀದೇ ಇರೋದು ಭಾರತದಲ್ಲಿ ಇದ್ದ ಆಗತ್ತಲ್ಲವಾ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಸಮಾಧಾನ ಬರುತ್ತೆ. ಸಮಾಧಾನ ಏನು ಅನ್ನೋದು ನಾವು ನೋಡೋಣ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣ ಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಸ್ಟಾರ್ ಸಿಕ್ಸ್ ಒತ್ತಿ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಹರೇ ಶ್ರೀನಿವಾಸ
ನಮಸ್ಕಾರ, ತುಂಬಾ ಚೆಂದಾಗಿದ್ದು ಇದು. ಕೇಳಿಸ್ತೀಯಾ? ಹಲೋ,
ಕೇಳಿಸ್ತಾ ಇದೆ?
ಅದೇ ಕೇಳಿಸ್ತಾ ಇದೆ. ಓಕೆ ಓಕೆ, ಇದು ಹಿಂದಿನ ಶ್ಲೋಕ ಬಂದು ಅದು ಸರಿಯಾಗಿ ಕೇಳಿಸಿಲ್ಲ. ಐ ಡೋ ನೋ ವೆದರ್ ಇಟ್ ಇಸ್ ನನಗೆ ಆಯ್ತಾ ಇಲ್ಲ ಎಲ್ಲರಿಗೂ ಅದನ್ನು ಗೊತ್ತಿಲ್ಲ, ಬಟ್ ಪ್ರೀವಿಯಸ್ ಶ್ಲೋಕ ಫುಲ್ ಆಫ್ ಡಿಸ್ಟರ್ಬೆನ್ಸ್. ಅದು ಇಫ್ ಇಟ್ ಇಸ್ ನಾನು ಅಂದ್ರೆ ಮಾತ್ರ ಅಂದ್ರೆ ಓಕೆ ಪರವಾಗಿಲ್ಲ, ಬಟ್ ಐ ಡೋಂಟ್ ನೋ ವೆದರ್ ಇಟ್ ವಾಸ್ ಮೀ ಆರ್ ಎವ್ರಿಬಡಿ ಎಲ್ಸ್, ಬಟ್ ನನಗೆ ಪ್ರೀವಿಯಸ್ ಶ್ಲೋಕ ವೆನ್ ಯು ವರ್ ಗಿವಿಂಗ್ ದಿ ಎಕ್ಸ್ಪ್ಲನೇಷನ್ ನಥಿಂಗ್ ವಾಸ್ ಕ್ಲಿಯರ್. ಹಿಂದಿನ ಶ್ಲೋಕ ಬಂದು ಅವ್ರು ಹೇಳುವಾಗ ಐ ಕುಡ್ ನಾಟ್ ಗೆಟ್ ಇಟ್ ಕಂಪ್ಲೀಟ್ಲಿ, ಸೊ ಜಸ್ಟ್ ವಾಂಟೆಡ್ ಟು ಲೆಟ್ ಯು ನೋ ದಟ್ ಸರ್. ಇವಾಗ ಕೂಡ ಬ್ರೇಕ್ ಆಗತ್ತೆ, ಸ್ವಲ್ಪ ಬ್ರೇಕ್ ಆಗತ್ತೆ ನೀವು ಸ್ಪೀಕ್ ನೋ.
ನಾನು ಆಕ್ಚುಲ್ ಆಗಿ ಸೆಲ್ ಫೋನ್ ಇಂದ ಕ್ಲಿಯರ್ ಆಗತ್ತೆ ಅಂತ ಸೆಲ್ ಫೋನ್ ಇಂದ ನಾನು ಮಾಡ್ತಾ ಇದ್ದೆ. ಸೆಲ್ ಫೋನ್ ಇಂದಲೂ ಬ್ರೇಕ್ ಆಗ್ತಾ ಇದೆ.
ನಾನು
ಮತ್ತೆ ಬೇಕಂದ್ರೆ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಸಪರೇಟ್ ಆಗಿ.
ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್.
Goodbye.